ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9906 3711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಧರ್ಮಭ್ರಷ್ಟತೆ ಭಾಗ 2. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಧರ್ಮಭ್ರಷ್ಟತೆ ಅಥವಾ ಆತ್ಮಿಕ ಅಂಧಕಾರದ ಯುಗ, ಯಾವ ರೀತಿಯಲ್ಲಿ ಸೈತಾನನು ಹಿಂಸೆಯಿಂದ ಸುವಾರ್ತೆಯನ್ನು ತಡೆಯಲು ಸಾಧ್ಯವಿಲ್ಲ ಎಂಬುದಾಗಿ ಅರ್ಥ ಮಾಡಿಕೊಂಡು ಸಭೆಗೆ ಸತ್ಯದ ಜೊತೆಯಲ್ಲಿ ಅಸತ್ಯವನ್ನು ಬೆರೆಸುವುದರ ಮೂಲಕವಾಗಿ ಕ್ರಿಸ್ತ ವಿರೋಧಿ ಎನ್ನುವಂತಹ ಆ ನಾಯಕನು ಸಭೆಯ ನಿಯಂತ್ರಣ ಮಾಡುವುದರ ಮೂಲಕವಾಗಿ ಯಾವ ರೀತಿಯಲ್ಲಿ ಅನೇಕ ವಿಗ್ರಹಾರಾಧನೆ, ಅನೇಕ ರೋಮಿನಲ್ಲಿರತಕ್ಕಂತಹ ಅನ್ಯ ಜನರ ಆರಾಧನೆಗಳನ್ನು ಕ್ರಿಸ್ತನ ಹೆಸರಿನಲ್ಲಿ ಸಭೆಗೆ ತಂದು ಸಭೆ ಯಾವ ರೀತಿಯಲ್ಲಿ ಧರ್ಮ ಭ್ರಷ್ಟತೆಗೆ ಒಳಗಾಯಿತು ಅನ್ನುವಂತಹ ವಿಚಾರವನ್ನು ನಾವು ಕಲಿತುಕೊಂಡು ಬರತಕ್ಕಂಥವರಾಗಿದ್ದೇವೆ. ಈ ಒಂದು ಕಾಲಘಟ್ಟ ಆಧ್ಯಾತ್ಮಿಕ ಒಂದು ಕತ್ತಲೆ ಯುಗ ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ. ನಾವು ಆ ವಿಚಾರವನ್ನು ಕಲಿತುಕೊಂಡು ಬರತಕ್ಕಂಥವರಾಗಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ದಿನದಲ್ಲಿ ಯಾವ ರೀತಿಯಲ್ಲಿ ಈ ಧರ್ಮ ಭ್ರಷ್ಟತೆ ಇನ್ನೂ ಹೆಚ್ಚಾಗಿ ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೆಯುತ್ತೆಂಬುದನ್ನು ನೋಡುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು, ಸಮಾಧಾನದ ಪ್ರಭುವು, ಆಲೋಚನಾಕರ್ತನು, ದೇವಾದಿ ದೇವನು, ರಾಜಾದಿರಾಜನು, ಸ್ವಾಮಿ ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ದೇವರು ಅಪ್ಪ, ನಿನ್ನ ಸನ್ನಿಧಾನಕ್ಕೆ ಬರ್ತಕ್ಕಂಥವರಾಗಿದ್ದೇವೆ ಸ್ವಾಮಿ ಅಪ್ಪ. ನಿನ್ನ ವಾಕ್ಯವನ್ನು ತೆಗೆದು ಧ್ಯಾನಿಸಲು ಹೋಗುವಾಗ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ, ನನ್ನನ್ನು ಮರೆಮಾಚಿ ನೀನು ಮಾತನಾಡು. ವಿಶೇಷವಾಗಿ ಸ್ವಾಮಿ ಈ ಒಂದು ಆಧ್ಯಾತ್ಮಿಕ ಕತ್ತಲೆಯ ಯುಗ ಅಥವಾ ಧರ್ಮ ಭ್ರಷ್ಟತೆ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಸೈತಾನನು ಸಭೆಗೆ ತಂದನು, ಕೊನೆ ಕಾಲದಲ್ಲಿ ಯಾವ ರೀತಿಯಲ್ಲಿ ಬರ್ತಕ್ಕಂಥದ್ದಾಗಿದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಂಡು ನಿನ್ನ ಬರೋಣಕ್ಕೆ ಸಿದ್ಧರಾಗುವಾಗೆ ಈ ವಾಕ್ಯದ ಮುಖಾಂತರವಾಗಿ ಕೇಳುಗರನ್ನು ನೀನು ತಯಾರಿ ಮಾಡು, ಆಶೀರ್ವಹಿಸು, ಅವರ ಹೃದಯದಲ್ಲಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಯಾವ ರೀತಿಯಲ್ಲಿ ಸಭೆಗೆ ಧರ್ಮಭ್ರಷ್ಟತೆ ಬಂತು ಎಂಬುದನ್ನು ನಾವು ಮುಂದುವರೆದು ನೋಡಬೇಕಾದರೆ, ರೋಮಿನ ವಾದಿಗಳು ಪ್ರೊಟೆಸ್ಟೆಂಟರ ವಿರುದ್ಧ ಧರ್ಮಭ್ರಷ್ಟತೆ ಮತ್ತು ಸತ್ಯವಾದ ಸಭೆಯಿಂದ ಉದ್ದೇಶಪೂರ್ವಕವಾಗಿ ಪ್ರತ್ಯೇಕಗೊಳಿಸುವ ಆಪಾದನೆಯನ್ನು ಪಟ್ಟು ಹಿಡಿದು ಒರಿಸಿದರು. ಆದರೆ ಈ ಆಪಾದನೆಗಳು ಅವರಿಗೆ ಅನ್ವಯಿಸುತ್ತವೆ. ಅವರು ಕ್ರಿಸ್ತನ ಧ್ವಜವನ್ನು ಕೆಳಗಿಟ್ಟು ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಹೋರಾಡಬೇಕು ಎಂಬ ಉಪದೇಶವನ್ನು ಅವರು ಮೀರಿಸಿದರು. ಇದನ್ನು ನಾವು ಯೂದನ ಪುಸ್ತಕ 3ನೇ ವಚನದಲ್ಲಿ ನೋಡುವಂತೆಯವರಾಗಿದ್ದೇವೆ. ಇನ್ನು ಮುಂದುವರೆದು ನಾವು ನೋಡಬೇಕಾದರೆ, ಸತ್ಯವೇದದ ದೇವರ ವಾಕ್ಯಗಳು ಮನುಷ್ಯರಿಗೆ ಸೈತಾನನ ಮೋಸಗಳನ್ನು ವಿವೇಚಿಸಲು ಮತ್ತು ಅವನ ಶಕ್ತಿಯನ್ನು ಎದುರಿಸಿ ನಿಲ್ಲಲು ಅವರನ್ನು ಶಕ್ತಗೊಳಿಸುತ್ತವೆ ಎಂದು ಸೈತಾನನಿಗೆ ಚೆನ್ನಾಗಿಯೇ ತಿಳಿದಿತ್ತು. ಆದ್ದರಿಂದಲೇ ಪ್ರಪಂಚದ ರಕ್ಷಕನಾದಂಥ ಯೇಸು ಸ್ವಾಮಿಯೂ ಸಹ ಅವನ ಆಕ್ರಮಣವನ್ನು ದೇವರ ವಾಕ್ಯದಿಂದಲೇ ಪ್ರತಿರೋಧಿಸಿದನು. ಸೈತಾನನ ಪ್ರತಿ ದಾಳಿಗೂ ಕ್ರಿಸ್ತನು ಶಾಶ್ವತ ಸತ್ಯದ ಗುರಾಣಿಯಾದ ದೇವರ ವಾಕ್ಯವನ್ನು ಪ್ರಸ್ತುತಪಡಿಸುತ್ತಾ ಶಾಸ್ತ್ರದಲ್ಲಿ ಹೀಗೆ ಬರೆದಿರುವಂತೆ ಎಂದು ಹೇಳಿದನು. ಸೈತಾನನು ಅನೇಕ ರೀತಿಯಲ್ಲಿ ಕ್ರಿಸ್ತನನ್ನು ದಾಳಿ ಮಾಡಿದನು. ಆದರೆ ಕ್ರಿಸ್ತನು ಸೈತಾನನಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಟ್ಟನು ಅಂದರೆ, ಶಾಸ್ತ್ರದಲ್ಲಿ ಬರಹಗಳು ದೇವರ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿದೆ ಎಂಬುದಾಗಿ ಆತನು ತಿಳಿಸಿದನು. ಎದುರಾಳಿಯ ಪ್ರತಿಯೊಂದು ಸಲಹೆಯನ್ನು ಆತನು ದೇವರ ವಾಕ್ಯದ ಜ್ಞಾನದಿಂದಲೂ ವಿವೇಕದಿಂದಲೂ ತಿರಸ್ಕರಿಸಿದನು. ಸೈತಾನನು ಮಾನವರ ಮೇಲೆ ತನ್ನ ಆಧಿಪತ್ಯವನ್ನು ಕಾಪಾಡಿಕೊಳ್ಳಬೇಕಾದರೆ ಮತ್ತು ಸಭೆಯನ್ನು ವಶಮಾಡಿಕೊಳ್ಳುವ ಪೋಪನ ಅಧಿಕಾರವನ್ನು ಸ್ಥಾಪಿಸಬೇಕಾದರೆ ಸೈತಾನನ ಜನರನ್ನು ದೇವರ ವಾಕ್ಯದ ಅಜ್ಞಾನದಲ್ಲಿಡಬೇಕಾಗಿತ್ತು. ಪ್ರಿಯ ಕೇಳುಗರೆ, ಸೈತಾನ ಈ ಪೋಪನ ಆಡಳಿತವನ್ನು, ಆಧ್ಯಾತ್ಮಿಕ ಕತ್ತಲೆ ಯುಗವನ್ನು ತರಲಿಕ್ಕೆ ಅವನು ಏನು ಮಾಡಬೇಕೆಂದರೆ, ಆತನನ್ನು ಹಿಂಬಾಲಿಸುವಂಥ ಜನಗಳನ್ನು ಅಜ್ಞಾನದಲ್ಲಿಡಬೇಕಾಯಿತು. ಅಂದರೆ ದೇವರ ವಾಕ್ಯವನ್ನು ಓದದ ರೀತಿಯಲ್ಲಿ ಅವರನ್ನು ತಡೆಹಿಡಿಯಬೇಕಾಯಿತು. ಆ ಕಾರ್ಯವನ್ನು ಆದಿಯಿಂದಲೂ ಸಹ ಸೈತಾನ ಮಾಡಿದನು. ಕೊನೆ ಕಾಲದಲ್ಲಿ ಅದನ್ನು ಇನ್ನೂ ಹೆಚ್ಚಾಗಿ ಮಾಡ್ತಕ್ಕಂಥವನಾಗಿದ್ದಾನೆ. ಸತ್ಯವೇದವನ್ನು ಯಾರು ಓದದ ರೀತಿಯಲ್ಲಿ, ಅಲ್ಲಿರ್ತಕ್ಕಂಥ ಗೂಢಾರ್ಥಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ರೀತಿಯಲ್ಲಿ ಆತನು ತಾರುಮಾರು ಮಾಡಿ ಅನೇಕರನ್ನು ಕತ್ತಲೆಗೆ ತಳ್ಳುವಂಥವನಾಗಿದ್ದಾನೆ, ಅಜ್ಞಾನಿಗಳಾಗಿ ಮಾಡುವಂಥವನಾಗಿದ್ದಾನೆ. ಸತ್ಯವೇದ ದೇವರನ್ನು ಮಹಿಮೆ ಪಡಿಸುತ್ತದೆ ಮತ್ತು ಪರಿಮಿತಿಯುಳ್ಳ ಮನುಷ್ಯರನ್ನು ಅವರ ನಿಜವಾದಂಥ ಸ್ಥಾನದಲ್ಲಿ ಇರಿಸುತ್ತದೆ. ಆದ್ದರಿಂದ ದೇವರ ಪವಿತ್ರ ಸತ್ಯಗಳನ್ನು ಮನುಷ್ಯರಿಂದ ಮರೆಮಾಚಬೇಕು ಮತ್ತು ಅವರನ್ನು ನಿಗ್ರಹಿಸಬೇಕು ಎಂಬುದು ಸೈತಾನನ ಕುಟಿಲ ಆಲೋಚನೆಯಾಗಿತ್ತು. ಸೈತಾನನ ಈ ತರ್ಕವನ್ನು ರೋಮನ್ ಸಭೆಯ ತನ್ನಲ್ಲಿ ಅಳವಡಿಸಿಕೊಂಡಿತು. ಯಾವ ರೀತಿಯಲ್ಲಿ ಸೈತಾನನ ಒಂದು ಕುತಂತ್ರಗಳನ್ನು ರೋಮ ಸಭೆ ಅಳವಡಿಸಿಕೊಂಡಿತು, ಆ ನಿಮಿತ್ತವಾಗಿಯೇ ಅದು ತನ್ನನ್ನು ತಾನು ಹೆಚ್ಚಿಸಿಕೊಂಡು ದೇವರ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ತಾನೇ ದೇವರೆಂಬುದಾಗಿ ಕರೆದುಕೊಳ್ಳುವಂಥದ್ದಾಯಿತು. ಪ್ರಿಯ ಕೇಳುಗರೆ, ಯಾವ ರೀತಿಯಾಗಿ ಈ ಕತ್ತಲೆಯ ಯುಗ ಬರ್ತಕ್ಕಂಥದ್ದಾಗಿದೆ, ಯಾವ ರೀತಿಯಲ್ಲಿ ಧರ್ಮಭ್ರಷ್ಟತೆ ಅಂತಕ್ಕಂಥದ್ದು ಸಭೆಗೆ ಬರ್ತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ನೂರಾರು ವರ್ಷಗಳವರೆಗೆ ಸತ್ಯವೇದ ಹಂಚುವಿಕೆಯನ್ನು ನಿಷೇಧಿಸಲಾಯಿತು. ಜನರು ಸತ್ಯವೇದ ಓದುವುದನ್ನು ಅಥವಾ ತಮ್ಮ ಮನೆಗಳಲ್ಲಿ ಇಟ್ಟುಕೊಳ್ಳುವುದನ್ನು ನಿಷೇಧಿಸಲಾಯಿತು ಮತ್ತು ತತ್ವರಹಿತ ಯಾಜಕರು, ಬಿಷಪ್ಪರು ಹಾಗೂ ಸಭೆಯ ಬೋಧಕರುಗಳು, ಬಿಷಪ್ಪರುಗಳು ತಮ್ಮ ಆಸೋತ್ತರಗಳಿಗೆ ತಕ್ಕಂತೆ ಅದರ ಬೋಧನೆಗಳನ್ನು ವ್ಯಾಖ್ಯಾನಿಸಲು ಆರಂಭಿಸಿದರು. ಹೌದು ಪ್ರಿಯ ಕೇಳುಗರೆ, ನಾವು ಗಮನಿಸಬೇಕಾದಂತಹ ಅತ್ಯಂತ ಮುಖ್ಯವಾದಂಥ ವಿಚಾರ ಈ ಕತ್ತಲಯುಗಕ್ಕೆ ಧರ್ಮಭ್ರಷ್ಟತೆಗೆ ಕಾರಣವೇನೆಂದರೆ ಆಗಿನ ಕಾಲದಲ್ಲಿದ್ದಂತಹ ಬೋಧಕರುಗಳು, ಆಗಿನ ಕಾಲದಲ್ಲಿದ್ದಂತಹ ಯಾಜಕರುಗಳು, ಬಿಷಪ್ಪರು ಇವರೆಲ್ಲರೂ ಸಹ ಏನು ಮಾಡಲು ಆರಂಭಿಸಿದರು ಎಂದರೆ ಸತ್ಯವೇದದಲ್ಲಿರತಕ್ಕಂತಹ ಸತ್ಯದ ತತ್ವಗಳನ್ನು ಅವರಿಗೆ ಹೇಗೆ ಬೇಕು ಆ ರೀತಿಯಲ್ಲಿ ಬೋಧನೆ ಮಾಡಲು, ಅವುಗಳನ್ನು ವ್ಯಾಖ್ಯಾನಿಸಲು ಆರಂಭಿಸಿದರು. ಅಲ್ಲಿರ್ತಕ್ಕಂಥ ಸತ್ಯವನ್ನು ಎತ್ತಿ ಹೇಳುವುದಕ್ಕಿಂತ ಬದಲಾಗಿ ತಾವು ತಮ್ಮ ಜೀವನ ಉಪಾಯಕ್ಕೆ ಅಥವಾ ಜನಗಳನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುವುದಕ್ಕೆ ಹೇಗೆ ಬೇಕೋ ಹಾಗೆ ಸತ್ಯವನ್ನು ಬೋಧಿಸಲು ಆರಂಭಿಸಿದರು. ಇದೇ ಪ್ರಿಯ ಕೇಳುಗರೆ, ಕೊನೆ ಕಾಲದಲ್ಲೂ ಸಹ ಅನೇಕರು ಈ ರೀತಿಯಾಗಿ ಮಾಡುವಂಥವರಾಗಿದ್ದಾರೆ. ಪ್ರಾಸ್ಪರಿಟಿ ಗಾಸ್ಪಲ್ ಎಂಬುದಾಗಿ ಈ ಕೊನೆ ಕಾಲದಲ್ಲಿ ಹೇಳುವಂಥವರಾಗಿದ್ದಾರೆ. ಸಮೃದ್ಧಿಯಾದಂತಹ ಸುವಾರ್ತೆ ಏನು, ಜನಗಳಿಗೆ ಮನತಿರುಗುವಿಕೆಗೆ ಬೇಕಾದಂತಹ ಸತ್ಯವನ್ನು ತಿಳಿಸದೆ ಜನಗಳನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುವುದಕ್ಕೋಸ್ಕರ ಅಥವಾ ಯಾವುದೋ ಲೋಕದ ಆಸೆ ಆಮಿಷಕ್ಕೆ ಒಳಗಾಗುವುದರ ಮೂಲಕವಾಗಿ ಬೋಧಕರು ಜನಗಳಿಗೆ ಇವತ್ತು ಮನತಿರುಗಬೇಕಾದಂತಹ ಒಂದು ಸಂದೇಶವನ್ನು ನೀಡುವುದಕ್ಕಿಂತ ಹೆಚ್ಚಾಗಿ ಅವರು ಯಾವ ಸಂದೇಶವನ್ನು ನೀಡುವಂಥವರಾಗಿದ್ದಾರೆ ಎಂದರೆ ಸಮೃದ್ಧಿಯ ಸಂದೇಶವನ್ನು ನೀಡಿ ಜನಗಳನ್ನು ಇನ್ನೂ ಸಹ ಆತ್ಮಿಕ ಅಂಧಕಾರಕ್ಕೆ, ಜನಗಳನ್ನು ಇನ್ನೂ ಸಹ ಧರ್ಮ ಭ್ರಷ್ಟತೆಗೆ ನಡೆಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಹೀಗೆ ಪೋಪ್ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವುದರ ಮೂಲಕವಾಗಿ ಈ ಭೂಮಿಯ ಮೇಲೆ ದೇವರ ಪ್ರತಿನಿಧಿ ಎಂದು ಬಹುತೇಕ ಸಾರ್ವತ್ರಿಕವಾಗಿ ಅಂಗೀಕರಿಸಲಾಯಿತು ಮತ್ತು ಸಭೆ ರಾಜ್ಯದ ಮೇಲೆ ಅಧಿಕಾರವನ್ನು ನಡೆಸಲಾಯಿತು. ಸಭೆ ರಾಜಕೀಯವಾಗಿ ಆಡಳಿತ ಮಾಡಲು ಆರಂಭಿಸಿತು. ಯಾವಾಗ ಸಭೆ ಮತ್ತು ರಾಜಕೀಯ ಎರಡೂ ಒಟ್ಟಾಗಿ ಸೇರತಕ್ಕಂಥದ್ದಾಗಿದೆಯೋ ಆವಾಗ ಸತ್ಯದಲ್ಲಿ ನಿಲ್ಲುವಂತಹ ಜನರಿಗೆ ಒಂದು ಹಿಂಸೆ ಬರತಕ್ಕಂಥದ್ದಾಗಿದೆ. ಎಲ್ಲ ಕಾಲಘಟ್ಟದಲ್ಲೂ ಎಲ್ಲ ಯುಗದಲ್ಲೂ ಅದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಸಭೆ ಬೇರೆ, ರಾಜಕೀಯ ಬೇರೆ ಎಂಬುದಾಗಿ ಯಾವಾಗ ಇರತಕ್ಕಂಥದ್ದಾಗಿದೆಯೋ ಆವಾಗ ಎಲ್ಲವೂ ಸಹ ಉತ್ತಮ ರೀತಿಯಲ್ಲಿ ನಡೀತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಂಥ ಸಂದರ್ಭದಲ್ಲಿ ಕೈಸರದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂಬುದಾಗಿ ಭಾಗಗಳಾಗಿ ವಿಂಗಡಿಸಿದನು. ಅಂದರೆ ದೇವರದು ದೇವರಿಗೆ, ಈ ಲೋಕಕ್ಕೆ ಸಂಬಂಧಪಟ್ಟಂತಹ ರಾಜರುಗಳು, ಅಧಿಪತಿಗಳು ಅಥವಾ ರಾಜಕೀಯ ನಾಯಕರುಗಳು ಅವರು ಏನು ಮಾಡ್ತಕ್ಕಂಥರಾಗಿದ್ದಾರೆ ಅದು ಅವರಿಗೆ ಸೇರಿದ್ದು. ಅದು ಧರ್ಮದ ಜೊತೆಯಲ್ಲಿ ಯಾವಾಗಲೂ ಸಹ ಹೊಂದಾಣಿಕೆ ಮಾಡಿಕೊಳ್ಳಬಾರದು. ಯಾವಾಗ ಅದು ಹೊಂದಾಣಿಕೆ ಆಗ್ತಕ್ಕಂಥದ್ದಾಗಿದೆಯೋ ಆವಾಗ ಅಲ್ಲಿ ಹಿಂಸೆ ಬರತಕ್ಕಂಥದ್ದಾಗಿದೆ, ಅಲ್ಲಿ ಧರ್ಮಭ್ರಷ್ಟತೆ ಬರತಕ್ಕಂಥದ್ದಾಗಿದೆ. ಅದೇ ಆಧ್ಯಾತ್ಮಿಕ ಕತ್ತಲೆ ಯುಗದಲ್ಲಿ ಆ ಒಂದು ಧರ್ಮಭ್ರಷ್ಟತೆ ಬಂತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪೋಪರು ಸಭೆ ರಾಜಕೀಯ ಎರಡನ್ನು ಉಪಯೋಗಿಸಿಕೊಂಡು ಜನರನ್ನು ಅನೇಕ ರೀತಿಯಲ್ಲಿ ಧರ್ಮಭ್ರಷ್ಟತೆಗೆ, ಅನೇಕ ರೀತಿಯಲ್ಲಿ ಹಿಂಸೆಗೆ ನಡೆಸಿದರು. ದೋಷದ ಕಡೆ ಬೆಟ್ಟು ತೋರಿಸುವವರನ್ನು ಸಭೆಯಿಂದ ಬಹಿಷ್ಕರಿಸಲಾಗಿತ್ತು. ಕಾರಣವೇನು? ಕಾರಣವೇನೆಂದರೆ ಸಭೆ ಮತ್ತು ರಾಜಕೀಯ ಎರಡೂ ಸಹ ಇವರ ಕೈಯಲ್ಲಿದ್ದ ಕಾರಣದಿಂದ ಯಾರೆಲ್ಲ ಅವರಿಗೆ ನೀವು ಮಾಡ್ತಕ್ಕಂಥದ್ದು ತಪ್ಪು ಎಂಬುದಾಗಿ ತೋರಿಸ್ತಕ್ಕಂಥವರಾಗಿದ್ದರೋ ಅವರನ್ನು ಸಭೆಯಿಂದ ಬಹಿಷ್ಕರಿಸಲಾಯಿತು. ನಂತರ ಸೈತಾನನು ತನ್ನ ಮನಸ್ಸಿಗೆ ಬಂದಂತೆಯೇ ನಡೆದುಕೊಂಡನು. ಭವಿಷ್ಯವನ್ನ ಕುರಿತು ಪ್ರವಾದನೆಯು ಪೋಪ್ನ ಅಧಿಕಾರ, ಕಟ್ಟಳೆಯ ಕಾಲವನ್ನ ಧರ್ಮವಿಧಿಗಳನ್ನ ಮಾರ್ಪಾಡು ಮಾಡಲು ಮನಸ್ಸು ಮಾಡುವನು ಎಂಬುದಾಗಿ ದೇವರು ಈಗಾಗಲೇ ದಾನಿಯೇಲನ ಪುಸ್ತಕ 7:25 ವಚನದಲ್ಲಿ ತಿಳಿಸಿದಂತೆ ಈ ಕೆಲಸ ನಿಧಾನವಾಗಿ ಪ್ರಯತ್ನಿಸುವಂತಿರಲಿಲ್ಲ. ವಿಗ್ರಹಾರಾಧಕ ಧರ್ಮದಿಂದ ಪರಿವರ್ತನೆಗೊಂಡವರಿಗೆ ವಿಗ್ರಹಗಳ ಆರಾಧನೆಗೆ ಬದಲಾಗಿ ಮತ್ತು ತನ್ಮೂಲಕ ಅವರು ಕ್ರೈಸ್ತ ಧರ್ಮವನ್ನು ಹೆಸರಿಗೆ ಮಾತ್ರ ಸ್ವೀಕರಿಸುವುದನ್ನು ಉತ್ತೇಜಿಸಲು ಪ್ರತಿಮೆಗಳನ್ನು ಮತ್ತು ಮಹಾತ್ಮರ ಚಿತ್ರಗಳನ್ನು ಅಂದರೆ ಸಂತರುಗಳ ಚಿತ್ರವನ್ನು ಕ್ರಮೇಣ ಕ್ರೈಸ್ತರ ಆರಾಧನೆಯಲ್ಲಿ ಪರಿಚಯಿಸಲಾಯಿತು. ಏನು ದಾನಿಯೇಲನ ಪುಸ್ತಕ 7:25 ವಚನದಲ್ಲಿ ಆತನು ಕಟ್ಟಳೆಗಳನ್ನು ಕಾಲಗಳನ್ನು ಧರ್ಮವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆಯೋ ಅದೇ ರೀತಿಯಾಗಿ ದೇವರ ಆಜ್ಞೆಯಲ್ಲಿ 2ನೇ ಆಜ್ಞೆ ಮೊದಲನೆಯದಾಗಿ ನಾವು ನೋಡುವಂತೇವರಾಗಿದ್ದೇವೆ. ವಿಮೋಚನಾ ಕಾಂಡ 20ನೇ ಅಧ್ಯಾಯದಲ್ಲಿ ಇರತಕ್ಕಂಥ 10 ಆಜ್ಞೆಗಳಲ್ಲಿ 2ನೇ ಆಜ್ಞೆ ತಿಳಿಸ್ತಕ್ಕಂಥದ್ದಾಗಿದೆ. ವಿಗ್ರಹ ಆರಾಧನೆ ಮಾಡಬಾರದು. ಭೂಮಿಯ ಕೆಳಗಿರಬಹುದು, ನೀರಿನಲ್ಲಿರಬಹುದು, ಅಥವಾ ಆಕಾಶದಲ್ಲಿರಬಹುದು, ಯಾವುದೇ ವಿಧವಾದಂಥ ಮೂರ್ತಿಗಳನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅವುಗಳಿಗೆ ಅಡ್ಡ ಬೀಳಲುಬಾರದು, ಅವುಗಳಿಗೆ ನಮಸ್ಕರಿಸಬಾರದು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ. ಆದರೆ ಈ ಒಂದು ಪೋಪ್ ಮಾರ್ಗ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಅನೇಕ ಸಂತರ ಚಿತ್ರಗಳನ್ನು, ಪೇತ್ರ, ಅನೇಕ ಮರಿಯಳು ಅನ್ನುವಂತಹ ಅನೇಕ ಪ್ರತಿಮೆಗಳನ್ನು, ಚಿತ್ರಗಳನ್ನು, ಫೋಟೋಗಳನ್ನು ಆರಾಧಿಸಲು ಆರಂಭಿಸಿದರು. ಸಭೆಗೆ ಅವುಗಳನ್ನು ಪರಿಚಯಿಸಿದರು. ಒಂದು ಸಾಮಾನ್ಯ ಸಭೆಯ ಆಜ್ಞೆಯು ಅಂತಿಮವಾಗಿ ಈ ವಿಗ್ರಹ ಆರಾಧನೆಯ ಪದ್ಧತಿಯನ್ನು ಸ್ಥಾಪಿಸಿತು. ಧರ್ಮಕ್ಕೆ ಮಾಡುವ ಅಪಚಾರದ ಕೆಲಸವನ್ನು ಪೂರ್ಣಗೊಳಿಸಲು ರೋಮ್ ಸಭೆ ದೇವರ 10 ಆಜ್ಞೆಗಳಲ್ಲಿ 2ನೇ ಆಜ್ಞೆಯನ್ನು ತೆಗೆದುಹಾಕುವುದರ ಮೂಲಕವಾಗಿ ಮತ್ತು 10ಆಜ್ಞೆಗಳ ಸಂಖ್ಯೆಯನ್ನು ಸಂರಕ್ಷಿಸುವ ಸಲುವಾಗಿ 10ನೇ ಆಜ್ಞೆಗಳನ್ನು 2 ಆಜ್ಞೆಗಳಾಗಿ ವಿಭಜಿಸಿದೆ. 10ನೇ ಆಜ್ಞೆಯನ್ನು 2 ಭಾಗಗಳಾಗಿ ವಿಂಗಡಿಸುವುದರ ಮೂಲಕವಾಗಿ, ಅದರಲ್ಲಿರ್ತಕ್ಕಂತಹ ಆಜ್ಞೆಯನ್ನು ವಿಭಜನೆ ಮಾಡುವುದರ ಮೂಲಕವಾಗಿ 2ನೇ ಆಜ್ಞೆಯನ್ನು ಅವರು ಹೊರಗೆ ತೆಗೆದು ಇನ್ನೂ 10 ಆಜ್ಞೆ ಇದೆ ಎಂಬುದಾಗಿ ಹೇಳುವಂತೆಯವರಾಗಿದ್ದಾರೆ. ಆ ರೀತಿಯಾಗಿ ದೇವರ ವಾಕ್ಯದಲ್ಲಿ ಅಂದರೆ ದಾನಿಯೇಲನ ಪುಸ್ತಕ 7:25 ಯಾವ ರೀತಿಯಲ್ಲಿ ದೇವರು ಪ್ರವಾದನೆಯನ್ನು ತಿಳಿಸಿದನೋ ಆ ಪ್ರವಾದನೆ ನೆರವೇರುವಂತೆ ಪೋಪ್ ಮಾರ್ಗ ತನ್ನ ಕಾರ್ಯವನ್ನು ಮಾಡಿತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆಜ್ಞೆಗಳನ್ನು ವಿಭಜಿಸುವುದರ ಮೂಲಕವಾಗಿ ಅವರಿಗೆ ಬೇಕಾದಂಥ ಆಜ್ಞೆಯನ್ನು ತೆಗೆದುಹಾಕಿ ಅವರಿಗೆ ಬೇಕಾದಂಥ ಆಜ್ಞೆ ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಆಜ್ಞೆಗಳನ್ನು ವಿಭಜನೆ ಮಾಡಿಕೊಂಡು ಇನ್ನೂ ಸಹ 10 ಆಜ್ಞೆ ಇದೆ ಎಂಬುದಾಗಿ ಅವರು ತೋರಿಸುವಂಥವರಾಗಿದ್ದಾರೆ. ಆದರೆ ನಿಜವಾದಂತಹ ಆಜ್ಞೆಗಳು ಸತ್ಯವೇದದಲ್ಲಿ ವಿಮೋಚನಾ ಕಾಂಡ ಪುಸ್ತಕ 20ನೇ ಅಧ್ಯಾಯದಲ್ಲಿ ಇರುವಂತೆ ಅವರ ಒಂದು ಸತ್ಯವೇದ ಆಗಿರಬಹುದು, ಅವರ ಒಂದು ಸಭೆಗಳಲ್ಲಾಗಿರಬಹುದು, ಅದು ಇಲ್ಲ ಪ್ರಿಯ ಕೇಳುಗರೆ. ಈ ರೀತಿಯಾಗಿ ಧರ್ಮ ಭ್ರಷ್ಟತೆ ಬಂತು ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ವಿಗ್ರಹ ಆರಾಧಕರಿಗೆ ಮತ್ತಷ್ಟು ಉದಾರ ಮನೋಭಾವ ತೋರಿಸುವ ಹುಮ್ಮಸ್ಸಿನಲ್ಲಿ ಪರಲೋಕದ ಅಧಿಕಾರವನ್ನು ಇನ್ನೂ ಹೆಚ್ಚು ಕಡೆಗಾಣಿಸಲು ದಾರಿ ಮಾಡಿಕೊಟ್ಟ ಹಾಗಾಯಿತು. ಸೈತಾನನು ಸಭೆಯ ಅಪವಿತ್ರ ನಾಯಕರ ಮೂಲಕ ಕೆಲಸ ಮಾಡುತ್ತಾ 4ನೇ ಆಜ್ಞೆಯನ್ನು ಅವನು ಹಾಳು ಮಾಡಿದನು ಮತ್ತು ದೇವರ ಆಶೀರ್ವದಿಸಿದಂತಹ ಹಾಗೂ ಪವಿತ್ರಗೊಳಿಸಿದಂತಹ ದಿನವಾದಂತಹ ಸಬ್ಬತ್ತಿನವನ್ನ ಪಕ್ಕಕ್ಕೆ ಸರಿಸಲು ಇನ್ನಿಲ್ಲದ ಹರಸಾಹಸ ಮಾಡಿದನು. ಆದಿಕಾಂಡದಲ್ಲೇ ನಾವು ನೋಡುವಂತೆಯವರಾಗಿದ್ದೇವೆ. ಸೃಷ್ಟಿಯನ್ನು ಮುಗಿಸಿ ದೇವರು ಆದಿಕಾಂಡ ಪುಸ್ತಕ 2:2 ಮತ್ತು 3 ವಚನಗಳನ್ನು ಓದಬೇಕಾದರೆ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿ 7ನೇ ದಿನದಲ್ಲೂ ವಿಶ್ರಮಿಸಿಕೊಂಡು ಆ ದಿನವನ್ನು ಆಶೀರ್ವದಿಸಿ ಆ ದಿನವನ್ನು ಪರಿಶುದ್ಧಗೊಳಿಸಿ ಆ ದಿನವನ್ನು ವಿಶ್ರಾಂತಿಯಾಗಿ ಪಡೆದುಕೊಂಡನು ಎಂಬುದಾಗಿ ಹೇಳಿದಂತಹ ಅದೇ ಆಜ್ಞೆಯನ್ನು ವಿಮೋಚನ ಕಾಂಡ 20:8-11 ತನಕ ನಾವು ಓದುವಂತೆಯವರಾಗಿದ್ದೇವೆ. ಸೃಷ್ಟಿಗೆ ಗುರುತಾಗಿ ಕೊಟ್ಟಿರತಕ್ಕಂತಹ ಸಬ್ಬತ್ ದಿನವನ್ನು ಅವನು ನಾಶಗೊಳಿಸಲು ಅವುಗಳನ್ನು 10ಆಜ್ಞೆಯಿಂದ ತೆಗೆದುಹಾಕಿ ಭಾನುವಾರಕ್ಕೆ ಅದನ್ನು ಬದಲಾಯಿಸಲು ಅನೇಕ ಹರಸಾಹಸವನ್ನು ಮಾಡಿ ಅದನ್ನು ಬದಲಾಯಿಸಿದರು. ಇದು ಧರ್ಮ ಭ್ರಷ್ಟತೆಗೆ ಅತ್ಯಂತಹ ಮುಖ್ಯವಾದಂತಹ ಕಾರ್ಯ ಆಗಿತ್ತು ಎಂಬುದಾಗಿ ನಾವು ನೋಡುವಂತೆಯವರಾಗಿದ್ದೇವೆ. ಈ ರೀತಿಯಾಗಿ ಆತನು ಸಬ್ಬತ್ತನ ಬದಲಾಯಿಸುವುದರ ಮೂಲಕವಾಗಿ ಅನ್ಯ ಧರ್ಮದವರು ಆಚರಿಸುವ ಸೂರ್ಯನ ಪೂಜಾ ದಿನವನ್ನು ವೈಭವೀಕರಿಸಲು ಸಬ್ಬತ್ತಿನ ದಿನದ ಸ್ಥಾನದಲ್ಲಿ ಮಾಡಿದಂತಹ ಈ ಬದಲಾವಣೆ ಮೊದಲ ಬಹಿರಂಗ ಪ್ರಯತ್ನವಲ್ಲ. ಪ್ರಥಮ ಶತಮಾನದಲ್ಲಿಯೇ ನಿಜವಾದಂಥ ಸಬ್ಬತ್ತಿನವನ್ನು ಎಲ್ಲ ಕ್ರೈಸ್ತರು ಆಚರಿಸುವುದರಲ್ಲಿ
ತಲ್ಲೀನರಾಗಿದ್ದರು. ಆದಿ ಸಭೆಯ ಎಲ್ಲರೂ ಸಹ ಈ ಸಬ್ಬತ್ತಿನವನ್ನು ಆಚರಿಸುವಂತವರಾಗಿದ್ದರು, ಸಬ್ಬತ್ತಿನವನ್ನು ಪರಿಶುದ್ಧವಾಗಿ ಇಟ್ಟುಕೊಂಡಿದ್ದರು. ಆದರೆ ಸೈತಾನನು ಬಹಳ ಸೂಕ್ಷ್ಮವಾಗಿ ತನ್ನ ಉದ್ದೇಶವನ್ನು ಕಾರ್ಯರೂಪಕ್ಕೆ ತರಲು ತನ್ನ ಮಧ್ಯವರ್ತಿಗಳ ಮೂಲಕವಾಗಿ ಈ ಒಂದು ಆಜ್ಞೆಗಳನ್ನು ಬದಲಾಯಿಸುವಂತಹ ಕಾರ್ಯವನ್ನು ಮಾಡಿದನು. ಆ ಮಧ್ಯವರ್ತಿಗಳು ಯಾರು ಎಂದರೆ ರೋಮ್ ಸಭೆಯ ಪೋಪ್ ಮಾರ್ಗದ ಆಡಳಿತವಾಗಿದೆ. ಪ್ರಿಯ ಕೇಳುಗರೆ, ಅದರ ನಾವು ಇತಿಹಾಸದಲ್ಲೂ ಸಹ ನೋಡುವಂತವರಾಗಿದ್ದೇವೆ. ಇತಿಹಾಸ ಸತ್ಯವೇದದಲ್ಲಿ ತಿಳಿಸಿರತಕ್ಕಂತಹ ಈ ಪ್ರವಾದನ ವಾಕ್ಯಗಳಿಗೆ ಪುಷ್ಟೀಕರಿಸುವಂತದಾಗಿದೆ. ಜನರ ಗಮನವನ್ನು ಭಾನುವಾರದ ಕಡೆಗೆ ಸೆಳೆಯಲಿಕ್ಕಾಗಿ ಕ್ರಿಸ್ತನ ಪುನರುತ್ಥಾನದ ಗೌರವದಿಂದ ಆ ದಿನದಂದು ಹಬ್ಬದ ಆಚರಣೆಗೆ ತರುವ ಅಭಿಪ್ರಾಯ ಹುಟ್ಟಿಹಾಕಿದರು. ಯಾವ ರೀತಿಯಲ್ಲಿ ಸೈತಾನ ಈ ಒಂದು ಜನಗಳನ್ನು ಉಪಯೋಗಿಸಿಕೊಂಡು ಕಾರ್ಯವನ್ನ ಮಾಡುವಂತವನಾಗಿದ್ದಾನೆ ಅಂದರೆ ಅದು ಆಶ್ಚರ್ಯವೇ ಪ್ರಿಯ ಕೇಳುಗರೆ. ಯಾಕೆಂದರೆ ತನ್ನ ಮಧ್ಯವರ್ತಿಗಳ ಮೂಲಕವಾಗಿ ಸೈತಾನ ಪರಲೋಕದಲ್ಲಿ ಏನು ಆಸೆ ಪಟ್ಟನೋ ಅದನ್ನು ಈ ಲೋಕದಲ್ಲಿ ನೆರವೇರಿಸಿಕೊಳ್ಳಲು ಆದಿಯಿಂದಲೂ ಸಹ ಪ್ರಯತ್ನ ಮಾಡಿದನು. ಆ ನಿಟ್ಟಿನಲ್ಲಿ ಆದಾಮ ಹವ್ವಳನ್ನು ತನ್ನ ಕಡೆಗೆ ಸೆಳೆದುಕೊಂಡನು. ಆ ನಿಟ್ಟಿನಲ್ಲಿ ನೋವಿನ ಕಾಲದಲ್ಲಿ ಅನೇಕ ಜನರು ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ದೇವರ ವಾಕ್ಯಕ್ಕೆ ವಿಜಯರಾಗದೆ ಮರಣ ಹೊಂದಿದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ನಿಟ್ಟಿನಲ್ಲಿ ಸೋದೋಮ್ ಗೊಮೊರ ಪಟ್ಟಣದಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅಸಹ್ಯ ಕಾರ್ಯಗಳಿಗೆ ಒಳಗಾಗಿ ಎಚ್ಚರಿಕೆಯನ್ನು ಕೇಳದಂಥ ಜನಗಳು ನಾಶವಾದರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಾದಂಥ ಕಾರ್ಯವನ್ನು ಆದಿ ಅಪೋಸ್ತಲರ ಕಾಲದಲ್ಲಿಯೂ ಸಹ ಸಭೆಗಳಲ್ಲಿ ಈ ಧರ್ಮಭ್ರಷ್ಟತೆಯನ್ನು ತೆಗೆದುಕೊಂಡು ಬರಲು ಪ್ರಯತ್ನಿಸಿದನು. ಆದರೆ ಅವರು ಸತ್ಯಕ್ಕೋಸ್ಕರ ನಿಂತರು. ಆದರೆ ನಂತರ ಬಂದಂತಹ ಧಾರ್ಮಿಕ ನಾಯಕರು ಲೌಕಿಕವಾದಂತಹ ಲೋಕದ ಜೊತೆ ಸಭೆಯ ವಿಚಾರಗಳನ್ನ ರಾಜಕೀಯ ರಾಜರುಗಳ ಜೊತೆ ಒಪ್ಪಂದ ಮಾಡಿಕೊಳ್ಳುವುದರ ಮೂಲಕವಾಗಿ ಈ ಒಂದು ಆಜ್ಞೆಗಳನ್ನ ಬದಲಾಯಿಸಲು ಈ ಒಂದು ಧರ್ಮಭ್ರಷ್ಟತೆಯನ್ನ ಸಭೆಗೆ ತೆಗೆದುಕೊಂಡು ಬರಲು ಅವರು ದಾರಿಯನ್ನ ಮಾಡಿಕೊಂಡರು. ಯಾಕೆಂದರೆ ಅವರು ಲೋಕದ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದರು. ಲೋಕದ ರಾಜರುಗಳ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡ ನಿಮಿತ್ತವಾಗಿಯೇ ಆ ಕಾರ್ಯಗಳೆಲ್ಲ ನಡೆಯುತ್ತೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಜನರ ಗಮನವನ್ನ ಭಾನುವಾರದ ಕಡೆಗೆ ಸೆಳೆಯಲಿಕ್ಕಾಗಿ ಕ್ರಿಸ್ತನ ಪುನರುತ್ಥಾನದ ಗೌರವವಾಗಿ ಆ ದಿನದಂದು ಹಬ್ಬದ ಆಚರಣೆ ತರುವ ಪ್ರಯತ್ನವನ್ನ ಹುಟ್ಟು ಹಾಕಿದರು. ಭಾನುವಾರ ಆಚರಣೆ ಅಂತಕ್ಕಂಥದ್ದು, ಭಾನುವಾರ ಆರಾಧನೆ ಅಂತಕ್ಕಂಥದ್ದು ಕೇವಲ ಆರಾಧನೆಯ ರೀತಿಯಲ್ಲಿರಲಿಲ್ಲ, ಅದು ಹಬ್ಬದ ವಾತಾವರಣ ತಂದರು. ಯಾಕೆಂದರೆ ಸಬ್ಬತ್ತಿನ ಅದು ವಿಶೇಷವಾದಂಥ ದಿನ, ದೇವರ ಜನಗಳಿಗೆ ದೇವರು ನಿರ್ಮಿಸಿರ್ತಕ್ಕಂಥ ದಿನ. ಆದರೆ ಅವರು ಭಾನುವಾರಕ್ಕೆ ಅದನ್ನು ಬದಲಾಯಿಸುವುದರ ಮೂಲಕವಾಗಿ, ದೇವರ ವಾಕ್ಯವನ್ನು ಬದಲಾಯಿಸುವುದರ ಮೂಲಕವಾಗಿ ಆ ದಿನವನ್ನು ಜನಗಳ ಮನಸ್ಸಿನಲ್ಲಿ, ಯಾಕೆಂದರೆ ರೋಮ್ನಲ್ಲಿರ್ತಕ್ಕಂತಹ ಜನಗಳು ಭಾನುವಾರನ ಸೂರ್ಯ ದೇವನ ದಿನ ಎಂಬುದಾಗಿ ಆಚರಣೆ ಎಂಬುದಾಗಿ ಆಚರಿಸ್ತಕ್ಕಂಥವರಾಗಿದ್ದರು. ಅವರ ಮನಸ್ಸಿನಲ್ಲಿ ಅದು ಹಣ್ಣೆ ದೇವರ ಒಂದು ಹಬ್ಬದ ರೀತಿಯಲ್ಲಿತ್ತು. ಅದನ್ನು ಸಭೆಗೆ ತರುವುದರ ಮೂಲಕವಾಗಿ ಭಾನುವಾರ ಕ್ರಿಸ್ತನ ಪುನರುತ್ಥಾನ ದಿನ ಎಂಬುದಾಗಿ ಅವರು ನೆವವನ್ನು ಹೇಳುವುದರ ಮೂಲಕವಾಗಿ, ಸತ್ಯವೇದದಲ್ಲಿ ಯಾವುದೇ ಆಧಾರ ಇಲ್ಲದೇ ಇದ್ದರೂ ಸಹ ಅದನ್ನು ಸಭೆಗೆ ಪರಿಚಯಿಸುವುದರ ಮೂಲಕವಾಗಿ, ಅನ್ಯ ಜನರನ್ನು ಸಭೆಗೆ ಕರೆದುಕೊಂಡು ಬರುವುದರ ಮೂಲಕವಾಗಿ ಅವರು ಏನು ಮಾಡ್ತಕ್ಕಂಥವರಾಗಿದ್ದಾರೆ ಅಂದರೆ, ಪ್ರಿಯ ಕೇಳುಗರೆ, ಅವರು ಭಾನುವಾರವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಲು ಜನಗಳಿಗೆ ತೋರಿಸುವಂಥವರಾಗಿದ್ದಾರೆ. ಧಾರ್ಮಿಕ ವಿಧಿ ಆಚರಣೆಯನ್ನು ಆ ದಿನದಂದು ನಡೆಸಲಾಯಿತು. ಆದರೂ ಅದನ್ನು ಮನರಂಜನೆಯ ದಿನವೆಂದು ಪರಿಗಣಿಸಲಾಯಿತು. ಸಬ್ಬತ್ತಿನವನ್ನು ಇನ್ನೂ ಪವಿತ್ರವಾಗಿ ಆಚರಿಸಿರುವಂತಹ ಜನಗಳು ಆಗಿನ ಕಾಲದಲ್ಲೂ ಸಹ ಇದ್ದರು ಎಂಬುದಾಗಿ ನಾವು ನೋಡುವಂತೆವರಾಗಿದ್ದೇವೆ. ಜನಗಳನ್ನು ಸಭೆಗೆ ಕರೆದುಕೊಂಡು ಬರುವುದರ ನಿಮಿತ್ತವಾಗಿ ಆ ಜನಗಳು ಏನು ಮಾಡಿದ್ರು ಅಂದರೆ, ಈ ಒಂದು ಆಜ್ಞೆಯನ್ನು ಬದಲಾಯಿಸಿದರು. ಆಜ್ಞೆಯನ್ನು ಬದಲಾಯಿಸುವುದರ ಮೂಲಕವಾಗಿ ಭಾನುವಾರ ಸೂರ್ಯ ದೇವನ ದಿನವನ್ನು ಆರಾಧನೆ ಮಾಡಿದರು. ಅಷ್ಟು ಮಾತ್ರ ಅಲ್ಲದ ಪ್ರಿಯ ಕೇಳುಗರೆ, ಆ ದಿನವನ್ನ ಹಬ್ಬದ ರೀತಿಯಲ್ಲಿ ಆಚರಿಸುವಾಗಿ ಜನಗಳಿಗೆ ಹೇಳಿದರು. ಮತ್ತು ಆ ದಿನ ಅದರಲ್ಲಿ ಮನರಂಜನೆಯನ್ನ ಮಾಡಿದ್ರು. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಅದು ಪರಿಶುದ್ಧವಾದಂಥ ದಿನ, ಸಭೆ ಕೂಡುವಂತಹ ದಿನ. ಅದರಲ್ಲಿ ನಮ್ಮ ಸ್ವ ಕಾರ್ಯವನ್ನು ಯಾವುದನ್ನು ಮಾಡಬಾರದು, ದೇವರಿಗೆ ಮಹಿಮೆಯಾದಂಥ ಕಾರ್ಯಗಳನ್ನು ಮಾತ್ರ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಇವರು ಭಾನುವಾರವನ್ನು ಸಬ್ಬತ್ತಿನ ಎಂಬುದಾಗಿ ಅಲ್ಲ, ಆ ದಿನದಲ್ಲಿ ಮನರಂಜನೆಯನ್ನು ಸಹ ಅವರು ಏರ್ಪಡಿಸಿದರು. ಆ ದಿನ ಹೇಗೆ ಸಬ್ಬತ್ತಾಗ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ? ಸಬ್ಬತ್ತನ್ನ ಅವರು ತಪ್ಪಾದ ರೀತಿಯಲ್ಲಿ ಈ ಲೋಕಕ್ಕೆ ಪರಿಚಯಿಸುವುದರ ಮೂಲಕವಾಗಿ ಧರ್ಮಭ್ರಷ್ಟತೆ ಸಭೆಗೆ ಬಂತು ಎಂಬುದಾಗಿ ನಾವು ನೋಡುವಂತಿರಾಗಿದ್ದೇವೆ. ತಾನು ಸ್ಥಾಪಿಸಲು ವಿನ್ಯಾಸಗೊಳಿಸಿದ ಕೆಲಸದ ಮಾರ್ಗವನ್ನ ಸಿದ್ಧಪಡಿಸಲಿಕ್ಕಾಗಿ ಸೈತಾನನು ಕ್ರಿಸ್ತನ ಪ್ರಥಮ ಆಗಮನಕ್ಕೂ ಮುನ್ನ ಸಬ್ಬತ್ತನ ಅತ್ಯಂತ ಕಠಿಣವಾದಂತಹ ಮನುಷ್ಯರೂಪಿತ ನಿಯಮಗಳಿಂದ ಅದರ ಆಚರಣೆಯನ್ನ ಹೊಂದು ಹೊರೆಯನ್ನಾಗಿಸುವತ್ತ ಯೌದ್ಯರನ್ನ ಕೈ ಹಿಡಿದು ನಡೆಸಿದನು. ಈಗ ತಾನು ಹೇಗೆ ಪುನರುತ್ಥಾನದ ದಿನವನ್ನ ಪರಿಗಣಿಸುವಂತೆ ಮಾಡಿದಂತಹ ಸುಳ್ಳು ಬೋಧನೆಯ ಪ್ರಯೋಜನವನ್ನ ಪಡೆದುಕೊಂಡು ಸತ್ಯ ಸಬ್ಬತ್ತಿನದ ಆಚರಣೆಯ ಒಂದು ಯೌದಿಯ ಸಂಸ್ಥೆ ಎಂದು ಕರೆದು ಅದನ್ನು ತಿರಸ್ಕರಿಸುವುದಕ್ಕೆ ಗುರಿ ಮಾಡಿದನು. ಕ್ರೈಸ್ತರು ಸಾಮಾನ್ಯವಾಗಿ ಭಾನುವಾರವನ್ನು ಒಂದು ಸಂತೋಷದ ಹಬ್ಬವಾಗಿ ಆಚರಿಸುವುದನ್ನು ಮುಂದುವರಿಸಿದರು. ಯಹೂದಿ ಧರ್ಮದ ಬಗ್ಗೆ ತಮ್ಮ ದ್ವೇಷವನ್ನು ತೋರಿಸಲಿಕ್ಕಾಗಿ ಸಬ್ಬತ್ ದಿನವನ್ನು ಉಪವಾಸದ ದಿನ, ದುಃಖ ಮತ್ತು ಅಂಧಕಾರದ ದಿನವೆಂದು ಪ್ರತಿಬಿಂಬಿಸಿದನು. ಎಂತಹ ರೀತಿಯಲ್ಲಿ ಧರ್ಮಭ್ರಷ್ಟತೆ ಬಂತು ಪ್ರಿಯ ಕೇಳುಗರೆ. ಸೈತಾನ ತನ್ನ ಮಧ್ಯವರ್ತಿಯನ್ನು ಉಪಯೋಗಿಸಿಕೊಳ್ಳುವುದರ ಮೂಲಕವಾಗಿ ದೇವರ ಆಜ್ಞೆಯ ಕಟ್ಟಳೆ ನಿಯಮಗಳನ್ನು ಮಾರ್ಪಾಡು ಮಾಡಲು ಪೋಪ್ ಮಾರ್ಗವನ್ನು ಉಪಯೋಗಿಸಿಕೊಳ್ತಕ್ಕಂಥನಾಗಿದ್ದಾನೆ. ಆ ಒಂದು ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಈ ಭಾನುವಾರವನ್ನು ಜಾರಿಗೆ ತರುವುದರ ಮೂಲಕವಾಗಿ ಧರ್ಮಭ್ರಷ್ಟತೆಯನ್ನು ತರತಕ್ಕಂಥನಾಗಿದ್ದಾನೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕಲಿಯೋಣ ಯಾವ ರೀತಿಯಲ್ಲಿ ಈ ಭಾನುವಾರ ಅಂತಕ್ಕಂಥದ್ದು ಎಲ್ಲ ಜನಗಳಿಗೂ ಶ್ರೇಷ್ಠವಾಯಿತು, ಅನೇಕರಿಗೆ ಈ ದಿನ ಹೇಗೆ ಆರಾಧನೆ ದಿನವಾಯಿತು ಎಂಬುದಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ ಸರ್ವಸೃಷ್ಟಿಕರ್ತನೇ, ಹೌದು ದೇವ, ತನ್ನ ಮಧ್ಯವರ್ತಿಯ ಮೂಲಕವಾಗಿ ಸೈತಾನ ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ತಾನು ಈ ಲೋಕದ ಮನುಷ್ಯರ ಕಟ್ಟಳೆ ಆಜ್ಞೆಗಳನ್ನ ಸಭೆಗೆ ತೆಗೆದುಕೊಂಡು ಬರುವುದರ ಮೂಲಕವಾಗಿ ಅವನು ಜನಗಳನ್ನ ಧರ್ಮಭ್ರಷ್ಟತೆಗೆ ನಡೆಸಿದ್ದಾನೆ. ಆದರೆ ಸತ್ಯವನ್ನು ತಿಳಿದುಕೊಂಡಂತ ಜನಗಳು ಆದಿಯಿಂದಲೂ ಸಹ ಸತ್ಯಕ್ಕೋಸ್ಕರ ನಿಂತಿದ್ದಾರೆ, ಕ್ರಿಸ್ತನಿಗೋಸ್ಕರ ನಿಂತಿದ್ದಾರೆ. ಈ ಕೊನೆಯ ಕಾಲದಲ್ಲೂ ಸಹ ಈ ಧರ್ಮಭ್ರಷ್ಟತೆ ಯಾವ ರೀತಿಯಲ್ಲಿ ಸಭೆಗೆ ಬಂತು, ಹೌದು ಸತ್ಯವೇದಕ್ಕೆ ವಿರುದ್ಧವಾದಂತ ದಿನ ಇದು. ನಾವು ಸಬ್ಬತ್ತಿನವನ್ನು ಆಚರಿಸಬೇಕು. ದೇವರ ಪರಿಶುದ್ಧವಾದಂತಹ ದಿನ, ದೇವರ ಆಜ್ಞೆ ಇನ್ನೂ ಇದೆ ಎಂಬುದನ್ನು ಮನುಷ್ಯರಾಗಿರ್ತಕ್ಕಂತಹ ಪ್ರತಿಯೊಬ್ಬೊಬ್ಬರು ಮಕ್ಕಳು ನಿನ್ನನ್ನು ಅರ್ಥ ಮಾಡಿಕೊಂಡು ಸ್ವಾಮಿ ಆ ದಿನದಲ್ಲಿ ಪರಿಶುದ್ಧವಾಗಿ ಆಚರಿಸುವಾಗಿಯೂ ಈ ಧರ್ಮಭ್ರಷ್ಟತೆಯಿಂದ ಹೊರಬಂದು ನಿನ್ನ ರಾಜ್ಯವನ್ನು ನೀತಿಯನ್ನು ಹುಡುಕ್ತಕ್ಕಂಥ ಮಕ್ಕಳಾಗುವಾಗಿ ಸಹಾಯ ಮಾಡು ಸ್ವಾಮಿ. ಕೇಳುಗರ ಹೃದಯದಲ್ಲಿ ನೀನು ಅವರ ಮನಕಣ್ಣುಗಳನ್ನು ತೆರೆದು ಸ್ವಾಮಿ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಾಗೆ ಸಹಾಯ ಮಾಡು. ಇತಿಹಾಸವನ್ನು ಅರ್ಥ ಮಾಡಿಕೊಂಡು ಸತ್ಯವೇದದಲ್ಲಿರ್ತಕ್ಕಂಥ ವಾಕ್ಯಗಳನ್ನು ಅದಕ್ಕೆ ಹೋಲಿಕೆ ಮಾಡಿ ಅರ್ಥ ಮಾಡಿಕೊಂಡು ನಿನ್ನ ಬರೋಣಕ್ಕೆ ಅವರು ಸಿದ್ಧರಾಗುವಾಗವೂ ಈ ಸಂದೇಶವನ್ನು ಮತ್ತೊಬ್ಬರಿಗೆ ತಿಳಿಸಿ ಅವರನ್ನು ಸಹ ಪರಲೋಕ ರಾಜ್ಯಕ್ಕೆ ಸಿದ್ಧ ಮಾಡುವಾಗೆ ನಿನ್ನ ಆಶೀರ್ವಹಿಸು ಬಲಪಡಿಸುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-663-7111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.